ಇಲ್ಲ ನಾವು ಇಲ್ಲಿ ಬಿಂಬ ಪ್ರತಿಬಿಂಬ ಸಂಧಿ ಅಂತ ಕೆಲವು ಪುಸ್ತಕಗಳು ಹಾಕಿರ್ತಾರೆ, ಇಲ್ಲ ಬಿಂಬಭಾವ ಸಂಧಿ ಅಂತ ಹೇಳಿ ಬೇರೆ ಬೇರೆ ಹೆಸರಿನಲ್ಲಿ ಇರುತ್ತೆ. ಸೊ ಇದು ಬೇಸಿಕ್ ಆಗಿ ಭಗವಂತ ಬಿಂಬ ನಾವು ಪ್ರತಿಬಿಂಬ ಅನ್ನುವ ಭಾವಗಳನ್ನು ತೋರಿಸುವಂತಹ ಶಬ್ದಗಳು. ವಿಷ್ಣು ಸಹಸ್ರನಾಮದಿಂದ ತುಂಬಾ ಶಬ್ದಗಳನ್ನು ತಗೊಂಡಿದ್ದಾರೆ. ಸೊ ಅದರಲ್ಲಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಇದನ್ನು ನೋಡ್ತಾ ಬಂದಿದ್ದೀವಿ, ಜೀವರಾಶಿಗಳು ಅಮೃತ ಶಾಶ್ವತ ಅದನ್ನು ನೋಡ್ತಾ ಬಂದಿದ್ದೀವಿ. ಸೊ ಅದ್ರ ಮುಂದಿದ್ದು ಜ್ಯೋತಿ ರೋಗ ಪ್ರತಿಮೆಗಳು ಸಾಂಕೇತಿಕ ಆರೋಪ ಪೌರುಷ ಅದನ್ನು ನೋಡಿದ್ದೀವಿ. ಭೂತ ಪಂಚಕ ಬುದ್ಧಿ ಮೊದಲ ಇಂದ್ರಿಯ ಸ್ಥಾನ ಅಂತೇಳಿ ಭಗವಂತನ ನೀವು ಅದನ್ನು ಬಿಂಬರೂಪನಾಗಿ ನಾವು ಪ್ರತಿಬಿಂಬರು ಅಂದ್ರೆ ಒಂದು ಬಿಂಬಕ್ಕೆ ಒಂದು ಪ್ರತಿಬಿಂಬ ಇರೋದು ನಾವು ಲೋಕದಲ್ಲಿ ಕಾಣ್ತೀವಿ. ಆದ್ರೆ ಭಗವಂತ ವಿಚಿತ್ರ ಏನಂತ ಹೇಳಿದ್ರೆ ಒಂದು ಪ್ರತಿಬಿಂಬಕ್ಕೂ ಅವನು ಅನೇಕ ರೂಪಗಳನ್ನು ತಾಳಿದ, ಅಂದ್ರೆ ಅವನು ಬಿಂಬರೂಪನಾಗಿ ಒಬ್ಬನೇ ಇರ್ತಾನೆ. ಆದ್ರೆ ಒಂದು ಬಿಂಬರೂಪವನ್ನು ತಗೊಳ್ಳುವುದು ಮಾತ್ರವಲ್ಲದೆ ಭಗವಂತ ಆ ಬಿಂಬರೂಪನಾಗಿ ನಮ್ಮ ಒಳಗೆ ನಿಂತು ನಮ್ಮ ಹೃದಯ ಸ್ಥೂಲ ದೇಹಕ್ಕೆ ಒಂದು ರೂಪವನ್ನು ತಾಳಿರ್ತಾನೆ ಭಗವಂತ. ಸ್ಥೂಲ ದೇಹ ಅಂತ ಸ್ಥೂಲ ದೇಹ ವ್ಯಾಪ್ತ, ಅದಾದ ಮೇಲೆ ಒಳಗಿರುವ ಅನಿರುದ್ಧ ಶರೀರದಲ್ಲಿ ಅನಿರುದ್ಧ ದೇಹ ವ್ಯಾಪ್ತನಾಗಿ ಅಲ್ಲಿ ನಿಂತಿರ್ತಾನೆ. ಲಿಂಗ ದೇಹದಲ್ಲಿ ಒಂದು ರೂಪವನ್ನು ತಾಳಿರ್ತಾನೆ, ಸ್ವರೂಪ ದೇಹದಲ್ಲಿ ಒಂದು ರೂಪವನ್ನು ತಾಳಿರ್ತಾನೆ. ಈ ವಿಧವಾಗಿ ಅನೇಕ ರೂಪಗಳನ್ನು ತಾಳಿ ಇರುವುದು ಮಾತ್ರವಲ್ಲದೆ ಇನ್ನೂ ಕೂಡ ಅನಂತ ಅನಂತ ರೂಪಗಳನ್ನು ತಾನು ಧಾರಣೆ ಮಾಡಿ ಇರ್ತಾನೆ. ಸೊ ಅವೆಲ್ಲ ರೂಪಗಳ ಚಿಂತನೆ ನಾವು ಮಾಡ್ತಾ ಇರಬೇಕನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೀವರಾಶಿಗಳು ಅಮೃತ ಶಾಶ್ವತ ಸ್ಥಾವರಗಳು ಸ್ಥಾನುನಾಮಕ ನಾವಕಾಲದ ಲಿಪ್ಪನದಿತ ನಂತನೆಂದೇಸಿ ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಸ್ತನು ಸಾಮ ಅಂತೇಳಿ ಹೇಳ್ತಾ ಇದ್ದಾರೆ. ಇದು 22ನೇ ಪದ್ಯ, ಬಿಂಬ ಪ್ರತಿಬಿಂಬ ಸಂಧಿ. ಇಲ್ಲಿ ನೀವು ನೋಡಿದಾಗ ಒಂದು ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಇವೆಲ್ಲವೂ ಕೂಡ ಈ ಬಿಂಬೋಪಾಸನ ಸಂಧಿ ಇಲ್ಲ ಬಿಂಬ ಪ್ರತಿಬಿಂಬ ಸಂಧಿ ಇಲ್ಲಿ ಬಿಂಬೋಪಾಸನ ಸಂಧಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಉಪಾಸನೆ ಬಿಂಬ ಉಪಾಸನೆ ಬಿಂಬರೂಪನಾದ ಭಗವಂತನ ಉಪಾಸನೆ ಮಾಡುವುದು ರೀತಿ ಹಾಗೆ ನಾವು ಪೂಜಾದಿಗಳು ಎಲ್ಲ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಿತ್ಯ ಜೀವನದಲ್ಲಿ ನಾವು ಮಾಡೋ ಜೀವನ ವ್ಯಾಪಾರಗಳಲ್ಲಿ ಕೂಡ ಭಗವಂತನನ್ನು ಹೇಗೆ ಕಾಣಬೇಕು ಅಂತೇಳಿ ಭಗವಂತ ಹೇಗಿರ್ತಾನೆ ಅಂತ ಹೇಳಿ ಜೀವರಾಶಿಯೊಳು ಅಮೃತನಾಗಿರ್ತಾನೆ ಅಂತೇಳಿ. ಅಮೃತ ಅಂದ್ರೆ ಏನು? ಮರಣ ರೈತ ಮೃತಿ ಅಂದ್ರೆ ಸಾವು. ಅಮೃತ ಭಗವಂತನಿಗೆ ಸಾವಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅಷ್ಟೇ ಅಲ್ಲದೆ ಅಮೃತ ಅನ್ನುವ ಶಬ್ದಕ್ಕೆ ಸಾವಿಲ್ಲದವನು ಅಂತ ಮಾತ್ರವೇ ಅಲ್ಲದೆ ಸ್ಥೂಲ ದೇಹ ರೂಪವಾದಂತಹ ಅಂದ್ರೆ ಸ್ಥೂಲ ದೇಹ ಪ್ರಾಪ್ತಿ ಸ್ಥೂಲ ದೇಹ ವಿಗತಿ ಅನ್ನೋದು ಕೂಡ ಭಗವಂತನಿಗಿಲ್ಲ. ಅವನ ಭಗವಂತನಿಗೆ ಸ್ಥೂಲ ದೇಹವನ್ನು ಪಡೆಯುವುದು ಎಂಬುದು ಇಲ್ಲ. ಸೊ ಸ್ಥೂಲ ದೇಹವನ್ನು ಬಿಡುವುದು ಅನ್ನೋ ಕೂಡ ಇಲ್ಲ. ಸೊ ಆ ವಿಧವಾಗಿ ಅಮೃತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಅವನು ಅಮೃತತ್ವವನ್ನು ಕೊಡುವನು. ಅಮೃತ ಅಂದ್ರೆ ಮೋಕ್ಷ, ಮೋಕ್ಷ ಪ್ರದಾಯಕನೂ ಆಗಿದ್ದಾನೆ. ಅಮೃತ ಅನ್ನೋ ಶಬ್ದಕ್ಕೆ ಮರಣರಹಿತ ಮೃತಿರಹಿತ ಅಂತ ಒಂದು, ಸ್ಥೂಲ ದೇಹ ರಹಿತ ಅಂತ ಎರಡನೇದು. ಮೋಕ್ಷವನ್ನು ಕೊಡುವವನು ಅಂದ್ರೆ ಯಾರಿಗಾದ್ರೆ ದೇಹಧಾರಣಾದಿಗಳಿರುವಂತಹ ಸಂಸಾರಾವಸ್ಥೆಯಲ್ಲಿ ಇರುವವರಿಗೆ ಮೋಕ್ಷ ದಾರಿಯನ್ನು ತೋರಿಸಿ ಮೋಕ್ಷ ಮಾರ್ಗವನ್ನು ತೋರಿಸಿ ಕೊನೆಗೆ ಮೋಕ್ಷವನ್ನು ಕೊಡುವವನು ಆಗಿದ್ದಾನೆ. ಸೊ ಅದು ಮೂರನೇದು. ಸೊ ಈ ವಿಧವಾಗಿ ಮುಖ್ಯವಾಗಿ ಮೂರು ಅರ್ಥಗಳನ್ನು ನಾವು ನೋಡಬಹುದು. ಜೀವರಾಶಿಗಳ ಒಳಗೆ ಅಮೃತ ನಾಮಕನಾಗಿ ಭಗವಂತ ಇರ್ತಾನೆ ಅನ್ನುವುದು. ಅದಾದ ಮೇಲೆ ಶಾಶ್ವತ, ಶಾಶ್ವತ ಅಂದ್ರೆ ಪರ್ಮನೆಂಟ್ ಆಗಿ ಭಗವಂತ ಶಾಶ್ವತ ಅಂತ ಹೇಳುವುದು ಯಾಕೆ? ಅವನು ಶಾಶ್ವತ ಅಂತ ಗೊತ್ತಾಯ್ತು. ಮರಣರಹಿತ ಅಂದ್ರೆ ಆಯ್ತು, ಮರಣರಹಿತ ಅಂದ್ರೆ ಮೃತಿ ಇಲ್ಲ ಅಂದ್ರೆ ಶಾಶ್ವತ ಅಂತ ಆಯ್ತು. ಮತ್ತು ಶಾಶ್ವತ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅಮೃತ ಅಂತ ಹೇಳಿದ್ರೆ ಶಾಶ್ವತ ಆಗೋಯ್ತು. ಶಾಶ್ವತ ಅನ್ನೋದು ರಿಪಿಟೇಷನ್ ಅಂದ್ರೆ ಪುನರುಕ್ತಿ ದೋಷ ಇದಾ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿ ಶಾಶ್ವತ ಅಂದ್ರೆ ಎಲ್ಲ ಕಾಲದಲ್ಲಿ ಇರುವುದು ಮಾತ್ರವಲ್ಲ, ಶಾಶ್ವತ ಅಂದ್ರೆ ನಮ್ಮ ಬಿಂಬರೂಪನಾಗಿ ನಮ್ಮ ಒಳಗಿರುವ ಭಗವಂತನ ರೂಪ. ಅವನು ಶಾಶ್ವತವಾಗಿ ಅಂದ್ರೆ ಅವಿಯೋಗನಾಗಿ ಯಾವಾಗಲೂ ನಮ್ಮ ಜೊತೆನೆ ಇರ್ತಾನೆ. ಅಂದರೆ ಬಿಂಬ ಪ್ರತಿಬಿಂಬ ಸಂಧಿ. ಈ ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ಬಿಂಬರೂಪನಾದ ಪರಮಾತ್ಮ ಪ್ರತಿಬಿಂಬನಾದ ಜೀವನನ್ನು ಅಗಲಿ ಇರುವುದಿಲ್ಲ, ಬಿಟ್ಟು ಯಾವ ಕ್ಷಣವೂ ಇರೋದಿಲ್ಲ. ಶಾಶ್ವತ ಅಂದ್ರೆ ಯಾವಾಗಲೂ ಇರೋದು ಮಾತ್ರವಲ್ಲ, ಯಾವಾಗಲೂ ಜೀವನನ್ನು ಬಿಡದೆ ಎಡಬಿಡದೆ ತಾನು ಆ ಜೀವನ ಜೊತೆಯಲ್ಲಿ ನಿತ್ಯವೂ ನೆಲೆಸಿದ್ದು ಆ ಜೀವನ ನಿತ್ಯತ್ವವನ್ನು ಕಾಪಾಡ್ತಾ ಇರ್ತಾನೆ ಭಗವಂತ. ನಿತ್ಯವಾದ ಜೀವಕ್ಕೆ ನಿತ್ಯತ್ವವನ್ನು ಕಾಪಾಡುವ ಒಂದು ಅಂದ್ರೆ ಭಗವಂತ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಆ ಅನೇಕ ಕಾರ್ಯಗಳಲ್ಲಿ ಒಂದು ಕಾರ್ಯ ಯಾವುದು ಅಂತ ಹೇಳಿದ್ರೆ ಜೀವನನ್ನು ಬಿಡದೆ ಶಾಶ್ವತವಾಗಿ ಜೀವನ ಜೊತೆಲೇ ಇದ್ದು ಜೀವನನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಆದ ಕಾರಣದಿಂದ ಅವಿಯೋಗನಾಗಿ ವಿಯೋಗರಹಿತನಾಗಿ ಜೀವನನ್ನು ಬಿಡದೇ ಇರ್ತಾನೆ ಅನ್ನುವುದು ಶಾಶ್ವತ ಅನ್ನೋ ಶಬ್ದ. ಶಾಶ್ವತ ಏಕರೀತಿಯಲ್ಲಿ ಜೀವನನ್ನು ಬಿಡುತ್ತೆ. ಸೊ ಶಾಶ್ವತ ಅಂದ್ರೆ ಯಾವಾಗಲೂ ಜೀವನ ಜೊತೆಯಲ್ಲಿ ಇರ್ತಾನಂತ ಒಂದರ್ಥ. ಶಾಶ್ವತ ಅಂದ್ರೆ ಏಕರೀತಿಯಲ್ಲಿ ಇರ್ತಾನೆ, ಭಗವಂತ ಯಾವಾಗಲೂ ಇರೋದು ಮಾತ್ರವಲ್ಲ ಯಾವಾಗಲೂ ವಿಕಾರರಹಿತನಾಗಿ ಅಂದ್ರೆ ಮ್ಯುಟೇಷನ್ಸ್ ಇಲ್ಲ ಭಗವಂತನಿಗೆ ಯಾವ ವಿಧವಾದಂತಹ ವಿಕಾರಗಳು ಆಲ್ಟರೇಷನ್ಸ್ ಮ್ಯುಟೇಷನ್ಸ್ ಯಾವುದೂ ಇಲ್ಲ ಭಗವಂತನಿಗೆ ಅಂತ ಹೇಳಿ ಮ್ಯುಟೇಷನ್ ಲೆಸ್ ಅಂತ ಆ ವಿಧವಾದ ಅರ್ಥ ಇನ್ನೊಂದು ಅರ್ಥ ಈ ವಿಧವಾಗಿ ಶಾಶ್ವತ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ನೋಡಬಹುದು. ಶಾಶ್ವತನಾಗಿ ಭಗವಂತ ಇರ್ತಾನೆ, ಆ ಕಾರಣದಿಂದ ಜೀವರಾಶಿಗಳು ಅಮೃತ ಶಾಶ್ವತ. ಸ್ಥಾವರಗಳು ಸ್ಥಾನುನಾಮಕ ಅಂತ ಹೇಳಿ, ಸ್ಥಾವರಗಳು ಅಂದ್ರೆ ಸ್ಥಾವರವಾದ ಜೀವರಾಶಿಗಳು ಅಂದ್ರೆ ಉದಾಹರಣೆಗೆ ಗಿಡಗಳು ಮರಗಳು ಯಾವುದಾದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಕ್ಕೆ ಸಾಧ್ಯವಿಲ್ಲದೆ ಇರುವ ಚೇತನಗಳು ಯಾವುದೋ ಅವುಗಳಿಗೆ ಸ್ಥಾವರ ಅಂತ ಹೇಳ್ತಾರೆ. ಉದಾಹರಣೆಗೆ ಗಿಡ ಮರಗಳು ಬಳ್ಳಿಗಳು ಆರ್ ಟ್ರೀಸ್ ಕ್ರೀಪರ್ಸ್ ಅವು ಯಾವಾಗಲೂ ಒಂದು ಗ್ರೋ ಆಗುತ್ತೆ ಹೊರತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿಲ್ಲ, ಅವು ಸ್ಥಾವರ ರಾಶಿಗಳು. ಸೊ ಸ್ಥಾವರ ರಾಶಿಗಳ ಒಳಗೂ ಭಗವಂತ ನೆಲೆಸಿದ್ದಾನೆ, ಇದ್ದು ಅದಕ್ಕೆ ಸ್ಥಾವರತ್ವವನ್ನು ಕೊಡ್ತಾನೆ. ಅಂದ್ರೆ ಹಿ ಮೇಕ್ ಶೂರ್ ದಟ್ ದೋಸ್ ಥಿಂಗ್ಸ್ ಡು ನಾಟ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗದೆ ಅದನ್ನು ತಾನು ನೋಡ್ಕೊಳ್ತಾನೆ. ಹಿ ಮೇಕ್ಸ್ ದೆಮ್ ಸ್ಟೇಷನರಿ, ಸ್ಟೇಷನರಿ ಆಫ್ ಲಿವಿಂಗ್ ಆಬ್ಜೆಕ್ಟ್ಸ್ ನಲ್ಲಿ ಇದ್ದು ಅದಕ್ಕೆ ಸ್ಟೇಷನರಿ ಆಸ್ಪೆಕ್ಟ್ ಕೊಡುವವನಾಗಿದ್ದಾನೆ ಭಗವಂತ. ಆ ಕಾರಣವನ್ನು ಸ್ಥಾಣುನಾಮಕ, ಸ್ಥಾಣು ಅನ್ನುವ ಶಬ್ದಕ್ಕೆ ನಾವು ಎರಡು ಮೂರು ಅರ್ಥಗಳನ್ನು ನೋಡಿದ್ವಿ. ಒಂದು ಏನು ಸ್ಥಾಣು ಅಂತ ಹೇಳಿದರೆ ನಾಟ್ ಮೂವಿಂಗ್ ಅಂತ ಒಂದು ಅರ್ಥ ಇದೆ, ಆದರೆ ಅಷ್ಟೇ ಅಲ್ಲ, ಹಿ ಡಸ್ ನಾಟ್ ಮೂವ್, ಹಿ ಇಸ್ ದೇರ್ ಇನ್ ದ ಸ್ಟಾರ್ ಆಬ್ಜೆಕ್ಟ್ಸ್ ಅಂಡ್ ಹಿ ಮೇಕ್ ಶೂರ್ ದಟ್ ದೋಸ್ ಡು ನಾಟ್ ಮೂವ್. ಸ್ಥಾವರವಾದ ಪ್ರಾಣಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗದೇ ಮಾಡ್ತಾನೆ. ಆ ಅರ್ಥವು ಸ್ಥಾಣು ನಾಮಕ. ಸೊ ಸ್ಥಾಣು ಅಂದ್ರೆ ಸ್ಥಾನುತ್ವವನ್ನು ಕೊಡುವವನು, ಅಂದ್ರೆ ಅದನ್ನು ಮೂವ್ ಆಗದೆ ನೋಡ್ಕೊಳ್ತಾನೆ ಭಗವಂತ. ಆ ಕಾರಣದ ಸ್ಥಾಣು. ಇನ್ನೊಂದು ಸ್ಥ ಅಣು, ಸ್ಥಾಣು ಬಿಡಿಸಿದರೆ ಸ್ಥ ಅಣು. ಸ್ಥ ಅಂತ ಹೇಳಿದ್ರೆ ಏನು, ಸ್ಥ ಅಂದ್ರೆ ಇರುವುದು. ಹಿ ಮೇಕ್ ಶೂರ್ ಹಿ ಸ್ಟೇಸ್ ದೇರ್ ವಿತ್ ಸ್ಥ ಇರುವವನಾಗಿದ್ದು ಅಂದ್ರೆ ಎಲ್ಲ ಕಡೆ ತಾನು ನೆಲೆಸಿದ್ದು. ಅಣು ಅಂದರೆ ಅನೋರಣೀಯನ ಮಹತ್ವ ಮಹೀಯನ, ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಇದ್ದು ಯಾರ ಕಣ್ಣಿಗೆ ಗೋಚರವಾಗದೆ ಅಣುನಾಮಕನಾಗಿ ಇದ್ದು ಅಣು ಪ್ರಮಾಣದಲ್ಲಿ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಪ್ರಮಾಣದಲ್ಲಿ ಭಗವಂತ ಅಲ್ಲಿ ಇರ್ತಾನೆ. ಆ ಕಾರಣದಿಂದ ಸ್ಥ ಅಣು, ಸ್ಥ ಅಣು ಅನ್ನುವ ಹೆಸರಿದೆ. ಈ ವಿಧವಾಗಿ ತಾನು ಅನ್ನುವ ಹೆಸರಿನಿಂದ ಕರೆಯಲ್ಪಟ್ಟವನಾಗಿದ್ದಾನೆ. ಅಂತಹ ಭಗವಂತ ಜೀವರಾಶಿಗಳು ಅಮೃತ ಶಾಶ್ವತ ಸ್ಥಾವರಗಳು ಸ್ಥಾನುನಾಮಕ, ಅವನು ಸ್ಥಾನನಾಮಕನು ಅವಕಾಲದಲ್ಲಿಪ್ಪನು ಅಜಿತ ಅನಂತ ಎಂದೆನಿಸಿ. ಅವನು ಯಾವಾಗಲೂ ಇರ್ತಾನೆ ಅವಕಾಲದಲ್ಲಿ ಅಂದ್ರೆ ಆಲ್ ಟೈಮ್ಸ್. ಅವಕಾಲ ಅಂದ್ರೆ ಯಾವ ಕಾಲ ಅಂತ ಪ್ರಶ್ನಾರ್ಥಕವಾಗಬಹುದು. ಅವಕಾಲ ಅಂದ್ರೆ ಎಲ್ಲ ಕಾಲಗಳಲ್ಲಿಯೂ, ಎರಡು ಅರ್ಥಗಳು ಇಲ್ಲಿ, ಎಲ್ಲ ಕಾಲಗಳಲ್ಲಿಯೂ. ಅವಕಾಲದಲ್ಲಿಪ್ಪ ಅಂದ್ರೆ ಎಲ್ಲ ಕಾಲದಲ್ಲಿಯೂ, ಆಲ್ವೇಸ್ ಅಂತ ಇರ್ತಾನೆ. ಎಲ್ಲ ಕಾಲದಲ್ಲಿ ಈ ವಿಧವಾಗಿ ಭಗವಂತ ಇರ್ತಾನೆ. ಹಾಗೆ ಅಜಿತ ಅನಂತ ಎಂದೆನಿಸಿ, ಅಜಿತ ಅನಂತ ಅಂತ ಕರೆಯಲ್ಪಟ್ಟವನಾಗಿ. ಅಜಿತ ಅನ್ನುವ ಶಬ್ದಕ್ಕೇನು, ಅಜಿತ ಅಂತ ಹೇಳಿದ್ರೆ ಸೋಲು ಇಲ್ಲದವನು, ಒನ್ ಹೂ ಕೆನಾಟ್ ಬಿ ಡಿಫೀಟೆಡ್, ಎವರ್ ವಿಕ್ಟೋರಿಯಸ್ ಅನ್ನುವ ಅರ್ಥ. ಅಜಿತ ಅನ್ನುವ ಶಬ್ದಕ್ಕೆ ಸ್ಥೂಲವಾದ ಅರ್ಥ ಯಾವಾಗಲೂ ಸೋಲು ಇಲ್ಲದವನು, ಒನ್ ಹೂ ಡಸ್ ನಾಟ್ ಹ್ಯಾವ್ ಎ ಡಿಫೀಟ್. ಯಾಕೆ ಈ ಹೆಸರು ಭಗವಂತನಿಗೆ? ಭಗವಂತನನ್ನು ಸೋಲಿಸುವ ಶಕ್ತಿ ಯಾವುದು? ಅವನು ಸ್ವತಂತ್ರನಾದ ಕಾರಣದ ಅವನನ್ನು ಸೋಲಿಸುವ ಶಕ್ತಿ ಪ್ರಪಂಚದಲ್ಲಿ ಯಾವುದು ಇಲ್ಲ. ಅದೇ ನಮಗೆ ಭಗವಂತ ಭೀಷ್ಮನ ಕೈಲಿ ಪರಶುರಾಮ ಅವತಾರದಲ್ಲಿ ಸೋತು ತೋರಿಸಿಕೊಟ್ಟಿದ್ದಾನಲ್ವ ಜಗತ್ತಿಗೆ, ಅಲ್ಲಿ ಹಾಗೆ ಸೋಲು ಇತ್ತು ಭಗವಂತನಿಗೂ, ಒಂದು ಸೋಲು ಬಂದಂತಾಯ್ತಲ್ಲವಾ ಅಂತ ನಮಗೆ ಒಂದು ಸಂಶಯ ಬರುತ್ತೆ. ಆದ್ರೆ ನಾವು ಅಲ್ಲಿ ನೋಡಬೇಕಾಗಿದ್ದು ಭಗವಂತ ತಾನು ಸೋತಂತೆ ನಟನೆ ಮಾಡಿದ್ದಾನಂತ ಒಂದಿದೆ, ಅಷ್ಟೇ ಅಲ್ಲ ಸುಮ್ಮನೆ ನಟನೆ ಮಾಡುವುದಲ್ಲ, ತನ್ನ ಶಿಷ್ಯನೇ ಆಗಿದ್ದಾನೆ ಭೀಷ್ಮಾಚಾರ್ಯರು. ಸೊ ಭೀಷ್ಮಾಚಾರ್ಯರಿಗೆ ತಾನು ಎಷ್ಟು ಹೇಳುವ ಭೀಷ್ಮಾಚಾರ್ಯರಿಗೆ ಎಷ್ಟು ಹೇಳಿಕೊಟ್ಟಿನಿ ಅಂತ ತೋರಿಸು ಜಗತ್ತಿಗೆ, ಅಂದ್ರೆ ನಾನು ಟೀಚ್ ಮಾಡೋದರಲ್ಲಿ ಕೂಡ ಸೋತಿಲ್ಲ, ಅಂದ್ರೆ ಐ ಟಾಟ್ ಇಮ್ ಸೋ ವೆಲ್ ದಟ್ ಹಿ ಕೆಡ್ ಫೈಟ್ ವಿತ್ ಮೀ, ನನ್ನ ಜೊತೆಲೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಬರುವಷ್ಟು ನಾನು ಅವನು ಭೀಷ್ಮನಿಗೆ ಹೇಳ್ಕೊಟ್ಟಿದ್ದೀನಿ, ಐ ಟಾಟ್ ಇಮ್ ಸೋ ವೆಲ್ ಅಂತ ಹೇಳ. ಅಂದ್ರೆ ಟೀಚ್ ಮಾಡುವುದರಲ್ಲಿ ಕೂಡ ಸೋಲಿಲ್ಲದವನಾಗಿದ್ದಾನೆ ಅಂತ ಒಂದು. ಎರಡನೇದಾಗಿ ಭಗವಂತ ಭಕ್ತ ಪರಾಧೀನನು, ತನ್ನ ಭಕ್ತನಾಗಿದ್ದ ಭೀಷ್ಮಾಚಾರ್ಯರಿಗೆ ಯಾವಾಗಲೂ ಭಕ್ತನ ಮಾತಿಗೆ ಬೆಲೆ ಕೊಡ್ತಾನೆ ಭಗವಂತ, ತನ್ನ ಮಾತಿಗಿಂತ. ಅದೇ ವಿಧವಾಗಿ ತಾನು ಯುದ್ಧದಲ್ಲಿ ಆಯುಧವನ್ನು ತಾನು ಪ್ರಯೋಗ ಮಾಡುವುದಿಲ್ಲ ಅಂತ ಭಗವಂತ ಹೇಳಿದ, ಆದ್ರೆ ಭೀಷ್ಮಾಚಾರ್ಯರ ಬಾಯಲ್ಲಿ ನಿಂತು ನಾನು ನಿನ್ನ ಕೈಲಿ ಆಯುಧ ಹಿಡಿಸ್ತೀನಿ ಅಂತ ಹೇಳಿದ. ಸೊ ಭೀಷ್ಮಾಚಾರ್ಯರು ಆಯುಧ ಪ್ರಯೋಗ ನಿನ್ನ ಜೊತೆಯಲ್ಲಿ ಮಾಡಿಸ್ತೀನಿ ಅಂತ ಹೇಳಲಿಲ್ಲ. ಸೊ ಭಗವಂತನೇ ಭೀಷ್ಮಾಚಾರ್ಯರ ಬಾಯಿ ಒಳಗೆ ನಿಂತು ನಾನು ನಿನ್ನ ಕೈಲಿ ಆಯುಧ ಹಿಡಿಸ್ತೀನಿ, ಐ ಮೇಕ್ ಯು ಹೋಲ್ಡ್ ದ ವೆಪನ್. ಸೊ ಕೃಷ್ಣ ಹೇಳಿದ್ದೇನು, ನಾನು ಆಯುಧದಿಂದ ಇದ್ದ ಆಯುಧ ಹಿಡಿದು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ. ಸೊ ಆ ಕಾರಣದ ಚಕ್ರಾಯುಧವನ್ನು ಭೀಷ್ಮನ ಮಾತು ನಿಜ ಮಾಡಿದ, ತನ್ನ ಮಾತು ಸುಳ್ಳಾಗಲಿಲ್ಲ. ತಾನು ಆಯುಧ ಕೃಷ್ಣ ಚಕ್ರಾಯುಧವನ್ನು ಹಿಡಿತಾನೆ ಕೃಷ್ಣ, ಆದರೆ ಆ ಚಕ್ರಾಯುಧ ಪ್ರಯೋಗ ಮಾಡೋದಿಲ್ಲ. ಸೊ ತಾನು ಆಯುಧವನ್ನು ಉಪಯೋಗಿಸೋದಿಲ್ಲ ಇದ್ದದೆಲ್ಲ ಅಂತ ಹೇಳಿದ, ಉಪಯೋಗಿಸಲಿಲ್ಲ. ಭೀಷ್ಮಾಚಾರ್ಯರ ಬಾಯಿ ನಿಂತು ಆಯುಧವನ್ನು ಹಿಡಿಸ್ತೀನಿ ಅಂತ ಹೇಳಿದ ಭೀಷ್ಮಾಚಾರ್ಯರು. ಸೊ ಆಯುಧವಾಗಿ ತಾನು ಆಯುಧವನ್ನು ಹಿಡಿದ. ಸೊ ತನ್ನ ಭಕ್ತನ ಮಾತನ್ನು ಗೆಲ್ಲುವಂತೆ ಮಾಡುವುದು ಅದು ಭಗವಂತನ ಲಕ್ಷಣವಾಗಿದೆ. ಹೀಗೆ ಭಕ್ತರಿಗಾಗಿ ಭಗವಂತ ಭಕ್ತ ಪರಾಧೀನನು. ಸೊ ಯಾರಿಗೂ ಅವನು ಸೋಲೋದಿಲ್ಲ, ತನ್ನ ಭಕ್ತರ ಮಾತಿಗೆ ಮಾತ್ರ ವಶನಾಗಿರ್ತಾನೆ. ಅದು ಕೂಡ ಭಗವಂತನ ಅಜಿತ ಅನ್ನುವ ಹೆಸರಿಗೆ ಸಾರ್ಥಕತೆಯನ್ನು ಕೊಡುವಂತಹದ್ದು. ಅಂದ್ರೆ ಭಕ್ತರಿಗೆ ಸೋಲ್ತಾನಲ್ವಾ ಅಂತ ಹೇಳಿದ್ರೆ ಸೋಲುವುದಲ್ಲ, ಅಭಕ್ತರನ್ನು ಗೆಲ್ಲುವಂತೆ ತಾನೇ ಮಾಡ್ತಾನೆ, ಅದು ತನ್ನದೇ ಗೆಲುವು. ಮೇಕಿಂಗ್ ಹಿಸ್ ಡಿವೋಟಿಸ್ ವಿಕ್ಟೋರಿಯಸ್ ಈಸ್ ಎ ವಿಕ್ಟರಿ ಫಾರ್ ಪರಮಾತ್ಮ. ಆ ಕಾರಣದ ಭಗವಂತ ನಿಜವಾದ ಅಜಿತ ನಾಮಕನಾಗಿದ್ದಾನೆ. ಅಷ್ಟೇ ಅಲ್ಲದೆ ಭಗವಂತ ಅಜಿತ ಅಂದ್ರೆ ಅವನ ಸಂಕಲ್ಪಕ್ಕೆ ಯಾವತ್ತೂ ಭಂಗ ಬರೋದಿಲ್ಲ. ಅವನು ಯಾವುದು ಸಂಕಲ್ಪ ಮಾಡ್ತಾನೋ ಸಂಕಲ್ಪ ಮಾಡಿದಂತೆ ಎಲ್ಲವೂ ನಡೆಯುತ್ತೆ. ಆ ಕಾರಣದಿಂದ ಸಮುದ್ರ ಮಥನ ಸಮಯದಲ್ಲಿ ಭಗವಂತನೇ ಪ್ರತಿಯೊಂದು ಸಂಕಲ್ಪ ಮಾಡಿದ. ಏನು ಮಾಡಿದ? ದೇವತೆಗಳು ಯಾವ ಕಡೆ ವಾಸುಕಿ ಸರ್ಪವನ್ನು ಹಿಡಿಬೇಕು, ದೈತ್ಯರು ಯಾವ ಕಡೆ ಹಿಡಿಬೇಕು ಅದನ್ನು ತಾನೇ ಸಂಕಲ್ಪ ಮಾಡಿದ. ಅವರನ್ನು ಆಯುಧವಾಗಿ ಹಿಡಿಸಿದ, ಆಯುಧವಾಗಿ ಅವರಿಂದ ಸಮುದ್ರ ಮಥನ ಮಾಡಿಸಿದ, ಮಂದರ ಪರ್ವತ ಇಟ್ಟು ಮಥನೆ ಮಾಡಿಸಿದ. ಮಾಡುವಾಗ ಪರ್ವತ ನೀರಿನಲ್ಲಿ ಮುಳುಗು ಹೋಗುವಂಗೆ ತಾನೇ ಮಾಡಿದ, ಮತ್ತು ತಾನೇ ಕೂರ್ಮಾವತಾರನಾಗಿ ಬಂದು ಅದನ್ನು ಮೇಲೆ ಎತ್ತಿ ಹಿಡಿದ, ಮತ್ತು ತಾನೇ ಏನು ಮಾಡಿದ, ಧನ್ವಂತರಿ ರೂಪದಲ್ಲಿ ಬಂದು ಅಮೃತವನ್ನು ಕೊಟ್ಟಿದ್ದಾನೆ, ಮತ್ತು ತಾನೇ ಆ ಅಮೃತವನ್ನು ದೈತ್ಯರು ಕಿತ್ಕೊಂಡು ಹೋಗುವಂತೆ ಮಾಡಿದ, ಮತ್ತು ತಾನೇ ಮೋಹಿನಿ ರೂಪದಲ್ಲಿ ಬಂದು ಆ ಅಮೃತವನ್ನು ದೇವತೆಗಳಿಗೆ ಹಂಚಿಕೊಡ್ತಾನೆ, ಮತ್ತು ದೇವತೆಗಳು ದೈತ್ಯರು ಎರಡು ಕಡೆ ತಾವು ಮಥನವನ್ನು ಮಾಡುವಾಗ ಪ್ರತಿಯೊಂದು ದೇವರ ಒಳಗೂ ಪ್ರತಿಯೊಂದು ದೈತ್ಯನ ಒಳಗೂ ಭಗವಂತ ಅಜಿತ ನಾಮಕನಾಗಿ, ಅಜಿತ ನಾಮಕನಾದ ಭಗವಂತ ಅಜಿತ ಅನ್ನುವ ಹೆಸರಿನಿಂದ ಪ್ರತಿಯೊಂದು ದೇವತೆ ಒಳಗೂ ಪ್ರತಿಯೊಂದು ದೈತ್ಯನ ಒಳಗೂ ತಾನು ಅಜಿತ ನಾಮಕನಾಗಿ ಸಮುದ್ರ ಮಥನವನ್ನು ಭಗವಂತನೇ ಮಾಡ್ತಾ ಇದ್ದ. ನಿಜವಾಗಿ ದೇವತೆಗಳಿಗೆ ಅದಕ್ಕೆ ಅಹಂಕಾರ ಬಂದಾಗ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ, ಅವರ ಒಳಗೆ ಭಗವಂತನೇ ನಿಂತು ಮಾಡಿದ. ಮಾಡಿ ಮಾಡಿಸುವ ಅನ್ನೋದು ದೇವತೆಗಳಿಗೂ ಅನ್ವಯವಾಗುತ್ತೆ, ದೇವತೆಗಳ ಒಳಗೆ ಕೂಡ ಭಗವಂತ ನಿಂತು ಅವರಿಂದ ಮಾಡಿ ಮಾಡಿಸ್ತಾನೆ. ಇದು ನಿಜವಾದ ಬಿಂಬ ಪ್ರತಿಬಿಂಬ ಲಕ್ಷಣ. ಭಗವಂತ ಬಿಂಬರೂಪನಾಗಿ ದೇವತೆಗಳ ಒಳಗೆ ಕೂಡ ನಿಂತು ಆ ದೇವತೆಗಳನ್ನು ಪ್ರತಿಬಿಂಬರನ್ನಾಗಿ ಮಾಡಿ ಅವರಿಂದ ಮಾಡಿ ಮಾಡಿಸ್ತಾ ಇದ್ದ ಭಗವಂತ ಅನ್ನೋದು ಅಲ್ಲಿ ಅಜಿತ ಅನ್ನುವ ಶಬ್ದದಿಂದ ಇಷ್ಟು ಆ ಬಿಂಬ ಪ್ರತಿಬಿಂಬ ಭಾವಗಳು ನಮಗೆ ವ್ಯಕ್ತವಾಗುತ್ತೆ. ಅದೇ ವಿಧವಾಗಿ ಅನಂತನು ಎಂದೆನಿಸಿ, ಭಗವಂತನಿಗೆ ಅನಂತ ಅಂತಲೇ ಹೆಸರು. ಅನಂತ ಅಂದ್ರೆ ಏನು? ಕೊನೆ ಇಲ್ಲದವನು, ಎಂಡ್ಲೆಸ್ ಅಂತೇಳಿ. ಮತ್ತೆ ಅಮೃತ ಅಂದ್ರೂ ಕೊನೆ ಇಲ್ಲದವನು, ಸಾವಿಲ್ಲದವನು. ಮತ್ತೆ ಅನಂತ ಅಂತ ಮತ್ತೆ ಯಾಕೆ ಹೇಳಿದ ಅಂದ್ರೆ, ಕೊನೆ ಇಲ್ಲದವನು ಅಂತ ಹೇಳಿದರೆ ಕೊನೆ ಅಂತ ಹೇಳಿದ್ರೆ ರೈಟ್ ಸೈಡ್ ಎಂಡ್ ಈಸ್ ದ ಎಂಡ್, ಅದು ಮರಣ. ಲೆಫ್ಟ್ ಸೈಡ್ ಎಂಡ್ ತಗೊಂಡ ಬಿಗಿನಿಂಗ್, ಕೊನೆ ಇಲ್ಲದವನು ಅಂದ್ರೆ ಮೊದಲೂ ಇಲ್ಲದವನು. ಬಿಗಿನಿಂಗ್ ಲೆಸ್ ಅನ್ನುವ ಶಬ್ದವು ಬರುತ್ತೆ. ಅನಂತ ಅನ್ನೋ ಶಬ್ದದಲ್ಲಿ ಕೊನೆ ಇಲ್ಲದವನು, ಮೊದಲಿಲ್ಲದವನು, ಎರಡು. ಅನಾದಿ ಅನಂತ, ಅನಾದಿ ಅನ್ನುವ ಶಬ್ದವು ಅನಂತದಲ್ಲಿ ಅಡಗಿದೆ. ಒಂದು ವಿಧವಾಗಿ ನೋಡಿದ್ರೆ ಯಾರು ಅನಂತನಾಗಿದ್ದಾನೋ ಅವನು ಅನಾದಿಯೂ ಆಗ್ತಾನೆ. ಅನಂತನಾದವನು ಅನಾದಿ ಆಗದೆ ಅನಂತನಾದವನು ಇರೋದಿಲ್ಲ. ಭಗವಂತ ಅನಂತ ಅಂತ ಹೇಳಿದ್ರೆ ಅನಂತ ಶಬ್ದದಲ್ಲಿ ಅನಾದಿ ಶಬ್ದವು ಅಡಗಿದೆ. ಮೊದಲು ಕೊನೆ ಇಲ್ಲದವನು. ಅಷ್ಟೇ ಅನಂತ ಅಂತ ಹೇಳಿದರೆ, ಎಂಡ್ಲೆಸ್ ಅಂತ ಹೇಳಿದರೆ ನಾಟ್ ಓನ್ಲಿ ಸಾವಿಲ್ಲದವನು ಹುಟ್ಟಿಲ್ಲದವನು ಅನ್ನುವ ಅರ್ಥ ಬರುತ್ತೆ. ಅಷ್ಟೇ ಅಲ್ಲದೆ ಕೊನೆ ಇಲ್ಲದವನು ಅಂದ್ರೆ ಭಗವಂತ ಎಷ್ಟುವರೆಗೂ ವ್ಯಾಪ್ತನಾಗಿದ್ದಾನೆ, ಇಷ್ಟರವರೆಗೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಕ್ಕಾಗೋದಿಲ್ಲ. ಅವನು ಅನಂತ, ಅವನ ವ್ಯಾಪ್ತಿಯು ಅನಂತ. ಎಲ್ಲ ಕಡೆನೂ ಬ್ರಹ್ಮಾಂಡದ ಒಳಗು ಹೊರಗು ಎಲ್ಲ ಬ್ರಹ್ಮಾಂಡದ ಮೇಲೇನೂ ವ್ಯಾಪ್ತನಾಗಿದ್ದಾನೆ. ಅಂದರೆ ಅವನು ಇಲ್ಲದ ಜಾಗ ಇಲ್ಲ ಅಂತ ಹೇಳಿದರೆ ಅವನು ಅನಂತ ಅಂದರೆ ಸರ್ವ ವ್ಯಾಪ್ತ. ಅವನ ವ್ಯಾಪ್ತಿಗೂ ಕೊನೆ ಇಲ್ಲ ಅನ್ನುವ ಶಬ್ದ ಅನಂತವನ್ನು, ಅನಂತ ಅನ್ನುವ ಶಬ್ದ ತಿಳಿಸುತ್ತೆ. ಇನ್ನೊಂದು ಅನಂತ ಅಂದ್ರೆ ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ, ಕಾಲತಃ ಅನಂತ. ಸೊ ಎಲ್ಲ ಕಾಲಗಳಲ್ಲಿಯೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದ್ದಾನೆ. ಆ ಕಾರಣದ ಅನಂತ ದೇಶತಃ ಕಾಲತಃ ಅನಂತತ್ವ ಬಂತು. ಗುಣತಃವೂ ಅನಂತ ಅಂದ್ರೆ ಅವನ ಗುಣಗಳಿಗೆ ಕೊನೆ ಇಲ್ಲ. ಎಲ್ಲ ಕಲ್ಯಾಣ ಗುಣಗಳು ಭಗವಂತನಲ್ಲಿದೆ. ಪ್ರತಿಯೊಂದು ಗುಣವೂ ಅನಂತವಾಗಿದೆ. ಅನಂತವಾದ ಇನ್ಫೈನೈಟ್ ನಂಬರ್ ಆಫ್ ಕ್ವಾಲಿಟೀಸ್, ಈಚ್ ಕ್ವಾಲಿಟಿ ಇನ್ಫೈನೈಟ್ ಅಮೌಂಟ್. ಈ ವಿಧವಾಗಿ ಅನಂತದ ಗುಣಗಳು ಅನಂತತ್ವದಿಂದ ಅಂದ್ರೆ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಬೋತ್ ಆ ಎರಡರಲ್ಲಿ ಕೂಡ ಅನಂತ ಭಗವಂತನಿದೆ. ಆ ಕಾರಣದ ಅನಂತ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಅನಂತ ಅಪ್ರಮೇಯ ಅನ್ನುವ ಶಬ್ದವನ್ನು ಕೊಡೋದು. ಅನಂತ ಅಪ್ರಮೇಯ ಭಗವಂತ, ಅನಂತ ಅಂತ ಹೇಳಿದ್ರೆ ಸಮಸ್ತ ಜೀವರಾಶಿಗಳು ಪ್ರತಿಬಿಂಬ ರೂಪಗಳಾಗಿರುತ್ತೆ. ಭಗವಂತ ಅನಂತನಾಗಿ ಅನಂತ ಜೀವರಾಶಿಗಳ ಒಳಗೂ ಬಿಂಬರೂಪನಾಗಿದ್ದಾನೆ. ಅಂದ್ರೆ ಅನಂತ ಜೀವರಾಶಿಗಳನ್ನು ಪ್ರತಿಬಿಂಬರನ್ನಾಗಿ ಮಾಡಿ ತಾನು ಅನಂತ ಜೀವರಾಶಿಗಳ ಒಳಗೆ ಅನಂತ ಬಿಂಬರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಅನಂತ ಅನ್ನೋದು ಅನಂತ ಕೊನೆಯಿಲ್ಲದ ಬಿಂಬರೂಪಗಳು, ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಬಿಂಬರೂಪಸ್, ಅವೆಲ್ಲ ತಾಳಿದ್ದಾನೆ ಭಗವಂತ ಅನಂತನೆಂದೆನಿಸಿ ಅಂತ. ಅದಾದ ಮೇಲೆ ಗೋವಿದಾಂಪತಿ ಈ ಭಗವಂತನ ಬಿಂಬ ಪ್ರತಿಬಿಂಬ ಭಾವವನ್ನು ಎಲ್ಲಿ ಯಾವುದೇ ತಿಳಿಸಿಕೊಡುತ್ತೆ. ಗೋವಿದಾಂಪತಿ, ಗೋವಿದಾಂ ಗೋ ಅನ್ನುವ ಶಬ್ದಕ್ಕೆ ವೇದ, ಗೋವಿದಾಂಪತಿ ಅಂದ್ರೆ ಎಲ್ಲ ವೇದಗಳಿಂದಲೂ ಪ್ರತಿಪಾದ್ಯನಾಗಿದೆ. ಗೋವಿದಾಂಪತಿ ಅಂದ್ರೆ ವೇದಾತ್, ಗೋವಿದಾಮ ಗೋ ಅಂದ್ರೆ ವೇದ, ವಿತ್ತದ ತಿಳಿದವರು. ವೇದ ಅರ್ಥವನ್ನು ಚೆನ್ನಾಗಿ ನಿರ್ದೋಷದವಾಗಿ ದೋಷರಹಿತವಾಗಿ ತಿಳಿದವರು ಚತುರ್ಮುಖ ಬ್ರಹ್ಮ ಅವರೆಲ್ಲರಿಗೂ ಪತಿಯ. ಅಂದ್ರೆ ಗೋವಿದಾಮ್ ಅನ್ನುವ ಶಬ್ದ, ಭಗವಂತನೇ ಗೋವಿದಾಮ್, ಅವನೇ ಗೋವಿದಾಂಪತಿ. ಎರಡು ಅಂದ್ರೆ ಸಂಪೂರ್ಣ ವೇದಗಳನ್ನು ತಿಳಿದವನು, ಆ ವೇದಗಳನ್ನು ತಿಳಿದವನಾಗಿ ಎಲ್ಲರಿಗೂ ಒಡೆಯನೂ ಆಗಿದ್ದಾನೆ ಭಗವಂತ. ಗೋವಿದಾಂಪತಿ ಅಂದ್ರೆ ವೇದವನ್ನು ತಿಳಿದವರಿಗೆ ಒಡೆಯ ಅಂತ ಒಂದರ್ಥ. ವೇದವನ್ನು ತಿಳಿದವರ ಎಲ್ಲರ ಒಳಗೂ ಬಿಂಬರೂಪನಾಗಿದ್ದಾನೆ, ಎಲ್ಲರ ಒಳಗೂ ಒಡೆಯನಾಗಿಯೂ ಇದ್ದಾನೆ ಭಗವಂತ. ಅಷ್ಟೇ ಅಲ್ಲದೆ ವೇದಗಳನ್ನು ತಿಳಿದವರು, ಗೋವಿದಾಮ್ ಅನ್ನುವುದು ಶಬ್ದ ಅದು ಚತುರ್ಮುಖ ಬ್ರಹ್ಮ ಲಕ್ಷ್ಮಿ ಮುಂತಾದವರನ್ನು ಹೇಳಿದರೆ ಅವರೆಲ್ಲರೂ ವೇದಗಳನ್ನು ಚೆನ್ನಾಗಿ ನಿರ್ದೋಷವಾಗಿ ತಿಳಿದವರು, ಅವರೆಲ್ಲರಿಗೂ ಒಡೆಯನಾಗಿದ್ದಾನೆ. ಅಂದ್ರೆ ಬ್ರಹ್ಮ ಲಕ್ಷ್ಮಿ ಮುಂತಾದವರೆಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ ಭಗವಂತ ಅಂಥೇಳಿ ಗೋವಿದಾಂಪತಿ ಅಂತೇಳಿ. ಗೋವಿದಾಂಪತಿ ಗಾಯನ ಪ್ರಿಯ, ಅವನು ಭಕ್ತರು ಮಾಡುವ ಗಾಯನಕ್ಕೆ ಸ್ತೋತ್ರಗಳಿಗೆ ವಶನಾಗಿದ್ದಾನೆ, ಅವರಿಗೆ ಪ್ರೀತಿಪಾತ್ರನಾಗಿದ್ದಾನೆ, ಅವರನ್ನು ಪ್ರೀತಿಸುತ್ತಾನೆ. ಆ ಕಾರಣದ ಗಾಯನ ಪ್ರಿಯ ಅಂತ ಹೇಳಿದರೆ ಭಗವಂತನ ಮಹಾತ್ಮ್ಯವನ್ನು ಗಾನ ಮಾಡುವವರು ಎಲ್ಲರಿಗೂ ಕೂಡ ಪ್ರೀತಿ ಪ್ರಿಯನಾಗಿದ್ದಾನೆ, ಪ್ರೀತಿಪಾತ್ರನಾಗಿದ್ದಾನೆ ಭಗವಂತ. ಗಾಯನ ಪ್ರಿಯ ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಹಸ್ರನಾಮ ಅಂತೇಳಿ. ಸ ಅವಯವ ಭಗವಂತ ಅವಯವ ಜತೆಗಳಿದ್ದಾನೆ ಅಂದ್ರೆ ಏನು, ಅವಯವಗಳಿರುವ ಭಗವಂತನಿಗೆ ಅವಯವ ಅಂದ್ರೆ ಪಾರ್ಟ್ಸ್ ಆಫ್ ದ ಬಾಡಿ. ಭಗವಂತನಿಗೆ ಪಾರ್ಟ್ಸ್ ಆಫ್ ದ ಬಾಡಿ, ಅವನೇ ಅವನ ಪಾರ್ಟ್, ಪ್ರತಿ ಅವನಿಗೆ ಅವನ ಅವಯವಗಳಿಗೆ ಭೇದವಿಲ್ಲ. ಸುಸ ಅವಯವ ಅವಯವಗಳಿಂದ ಕೂಡಿದ್ದಾನಂದ್ರೆ ಏನಂದ್ರೆ ಜ್ಞಾನಾನಂದಾತ್ಮಕವಾದ ಅವಯವಗಳಿಂದ ಕೂಡಿದ್ದಾನೆ ಭಗವಂತ. ಅಂದ್ರೆ ಭಗವಂತನ ಅವಯವಗಳು ಜ್ಞಾನಾನಂದಾತ್ಮಕವಾಗಿದೆ. ಸ ಅವಯವ ಅಂದ್ರೆ ಸ ಸಾರಭೂತವಾದ ಜ್ಞಾನಾನಂದಾತ್ಮಕವಾದ ಅವಯವಗಳು ಉಳ್ಳವನು. ಸ ಅವಯವ ಅಂದ್ರೆ ಒಂದು ಅವಯವಗಳ ಜತೆಲಿ ಇರುವವನು ಅಂತ ಒಂದರ್ಥ. ಇಲ್ಲ, ಸ ಅವಯವ ಸಾರಭೂತವಾದ ಅವಯವಗಳು ಉಳ್ಳವನು ಅಂದ್ರೆ ಜ್ಞಾನಾನಂದಾತ್ಮಕವಾದ ಅವಯವಗಳು ಉಳ್ಳವನು ಅಂತ ಇನ್ನೊಂದರ್ಥ. ಸ ಅವಯವ ಸಹಸ್ರನಾಮ ಸಾವಿರ ನಾಮಗಳು ಅಂದ್ರೆ ಇಲ್ಲಿ ಸಹಸ್ರ ಅಂದ್ರೆ ಸಾವಿರ ನಾಮಗಳು ಉಳ್ಳವನು. ಸಾವಿರ ಮಾತ್ರ ಅಲ್ಲ, ಅಲ್ಲಿ ಸಾವಿರ ಅನಂತವಾಚಿ, ಅನಂತ ನಾಮಗಳು ಉಳ್ಳವನು. ಸಹಸ್ರನಾಮ ಸಾವಿರ ನಾಮಗಳ ಹೆಸರುಗಳಿದೆ ಭಗವಂತನಿಗೆ. ಸಹಸ್ರನಾಮ ಜಪ ಮಾಡ್ತೀವಿ, ಬೃಹತಿ ಸಹಸ್ರನ ಬಂದಂತಹ ಪ್ರಸಿದ್ಧವಾದ ವಿಷ್ಣು ಸಹಸ್ರನಾಮ ಅದು ಒಂದು. ಅಷ್ಟೇ ಅಲ್ಲದೆ ಸಹಸ್ರನಾಮ ಅಂತ ಹೇಳಿದ್ರೆ ಅನಂತ ನಾಮ, ಸಹಸ್ರ ಅನ್ನೋದು ಸಾವಿರ, ಅನಂತ ಅನಂತ ಅನ್ನುವ ಅರ್ಥ. ಹತ್ತು, ನೂರು, ಸಾವಿರ ಈ ಸಂಖ್ಯೆಗಳು ಅವು ಸ್ಪೆಸಿಫಿಕ್ ನಂಬರ್ ಅನ್ನು ಹೇಳುತ್ತೆ. ಅನಂತತ್ವ ಅದಕ್ಕೆ ದಶಪ್ರಮಿತಿ ಅಂದ್ರೆ ಹತ್ತು ವಿಧವಾದ ಹತ್ತಾರು ಅಂತ. ಹತ್ತು ಅಂತ ಹೇಳಿದರೆ ಲೋಕದ ಹತ್ತಾರು ಗುಣಗಳಿವೆ. ಹತ್ತಾರು ಅಂತ ಹೇಳಿದೆ ಟೆನ್ಸ್ ಅಂಡ್ ಟೆನ್ಸ್ ಅಂತೇಳಿ. ಅದೇ ವಿಧವಾಗಿ ಶತ, ನೂರಾರಿದೆ, ನೂರಾರಿದೆ ಅಂದ್ರೆ ಹಂಡ್ರೆಡ್ಸ್ ಅಂದ್ರೆ ಸೆವೆರಲ್ ಹಂಡ್ರೆಡ್ಸ್, ಸಾವಿರಾರು. ಸೊ ಹತ್ತಾರು, ನೂರಾರು, ಸಾವಿರಾರು ಈ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ ಅಂದ್ರೆ ಅವೆಲ್ಲವೂ ಕೂಡ ಅನಂತತ್ವವನ್ನು ಹೇಳುವಂತಹ ಶಬ್ದಗಳು. ಅದಕ್ಕೆ ಸಹಸ್ರನಾಮ ಅಂತ ಹೇಳಿದ್ರೆ ಸಾವಿರ ಹೆಸರುಗಳು ಉಳ್ಳವನು, ಅನಂತ ಹೆಸರುಗಳು ಉಳ್ಳವನು ಅಂತೇಳಿ. ಪರಾವರೇಶ, ಪರಾವರೇಶ, ಪರಾವರೇಶ ಅಂತ ಹೇಳಿದ್ರೆ ಪರ ಅಂದ್ರೆ ಬ್ರಹ್ಮಾದಿಗಳು, ಅವರಿಗೆ ವರ, ಪರರಿಗೆ ಆ ಸಮಂತಾತ್ ವರ, ಚೆನ್ನಾಗಿ ವರಗಳನ್ನು ಕೊಡ್ತಾನೆ. ಸೊ ಇಲ್ಲ, ಪರರಿಗೆ ಅಂದ್ರೆ ಪರರಾದಂತಹ ಪರರನ್ನು ಶ್ರೇಷ್ಠರು, ಶ್ರೇಷ್ಠರಾದ ಬ್ರಹ್ಮಾದಿಗಳಿಗೆ ಅವರ, ಅವರಿಗಿಂತ ಕಮ್ಮಿ ಅಲ್ಲ, ಅವರಿಗಿಂತ ಶ್ರೇಷ್ಠನಾಗಿದ್ದಾನೆ. ಪರ ಅವರನಾಗಿದ್ದಾನೆ ಅಂದ್ರೆ ಅವರಿಗಿಂತ ಕಮ್ಮಿ ಆಗದೆ ಅವರಿಗಿಂತಲೂ ಶ್ರೇಷ್ಠನಾದವನಾಗಿದ್ದಾನೆ. ಇಲ್ಲ, ಪರಾವರರು ಅಂದ್ರೆ ಪರ ಬ್ರಹ್ಮದೇವರು, ಅದೇ ಬ್ರಹ್ಮದೇವರಿಗಿಂತ ಅವರ ಉತ್ತಮಳಾದವರು ಲಕ್ಷ್ಮೀದೇವಿ, ಅವರಿಬ್ಬರು ಪರರಿಗೆ ವರ ಆದಂತಹ ಶ್ರೇಷ್ಠರಾದ ಲಕ್ಷ್ಮೀದೇವಿಗೂ ಈಶನಾಗಿದ್ದಾನೆ. ಪರರಾದ ಬ್ರಹ್ಮ ವಾಯು ಮುಂತಾದ ದೇವತೆಗಳಿಗೂ ವರ, ಶ್ರೇಷ್ಠರಾದಂತಹ ಲಕ್ಷ್ಮೀದೇವಿಗೂ ಈಶನಾಗಿದ್ದಾನೆ. ಆ ಕಾರಣ ಪರಾವರೇಶ. ಸೊ ಇದು ಪರಾವರೇಶ ಅಂದ್ರೆ ನಾವು ಎರಡ್ ಮೂರು ಬಗೆಯಾಗಿ ಆ ಅರ್ಥಗಳನ್ನು ನೋಡಬಹುದು. ಪರಾವರೇಶ, ಪರರಿಗೂ ವರ ಶ್ರೇಷ್ಠ ಲಕ್ಷ್ಮೀದೇವರು ಈಶನಾಗಿದ್ದಾನೆ, ಒಡೆಯನಾಗಿದ್ದಾನೆ ಪರಾವರೇಶ ಅಂತ ಹೇಳಿ ಭಗವಂತನನ್ನು ನಾವು ಏನು ಮಾಡಬೇಕು, ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಶ್ಚಿತನು ಸಾಮ ಅಂತ ಹೇಳಿ. ಭಗವಂತ ಪವಿತ್ರ ಕರ್ಮ, ಪವಿತ್ರ ಕರ್ಮ ಅಂದ್ರೆ ಭಗವಂತ ಭಕ್ತರು ಪವಿತ್ರತ್ವವನ್ನು ಕೊಡುವಂತಹ ತನ್ನ ಭಕ್ತರ ಪಾಪಗಳ ಪರಿಹಾರ ಮಾಡತಕ್ಕವನು, ಶುದ್ಧವಾದ ವ್ಯಾಪಾರವನ್ನು ಅವನು ಪವಿತ್ರವಾದ ಕರ್ಮಗಳನ್ನು ಮಾಡ್ತಾನೆ ಅಂದ್ರೆ ಭಗವಂತ ಶುದ್ಧವಾದ ಭಗವಂತ ಮಾಡುವುದೆಲ್ಲ ಶುದ್ಧವಾದ ಕರ್ಮಗಳೇ. ಮತ್ತೆ ಭಗವಂತನಿಗೆ ಪವಿತ್ರ ಕರ್ಮ ಅಂತ ಹೇಳಿದ್ರೆ ಅವನ ಎಲ್ಲ ಕರ್ಮಗಳು ಪವಿತ್ರವಾಗೇ ಇರುತ್ತೆ, ಪವಿತ್ರತ್ವವನ್ನು ಕೊಡುವಂತಹ ಕರ್ಮಗಳು ಆಗಿವೆ. ಪವಿತ್ರವಾದ ಕರ್ಮಗಳು ಅಂದ್ರೆ ದೋಷರಹಿತವಾದ ಕರ್ಮಗಳು ಅಂತ ಒಂದರ್ಥ. ಪವಿತ್ರ ಕರ್ಮಗಳು ಅಂತ ಹೇಳಿದರೆ ತನ್ನ ಭಕ್ತರನ್ನು ಪವಿತ್ರರನ್ನು ಮಾಡುವಂತಹ ಕರ್ಮಗಳು. ಭಗವಂತ ಮಾಡುವ ಕರ್ಮಗಳಿಂದ ಭಗವಂತನ ಭಕ್ತರಿಗೂ ಪವಿತ್ರತೆ ಬಂದು ಸೇರುತ್ತೆ. ಆ ಕರ್ಮ ಪವಿತ್ರ ಕರ್ಮ, ಪವಿತ್ರತ್ವವನ್ನು ಕೊಡುವಂತಹ ಕರ್ಮಗಳನ್ನು ಮಾಡುವವನು ಆಗಿದ್ದಾನೆ ಪವಿತ್ರ ಕರ್ಮ ಅಂತೇಳಿ. ಅವನು ವಿಪಶ್ಚಿತನು ಸಾಮ ಅಂತ ಹೇಳಿ, ವಿಪಶ್ಚಿತನು, ವಿಪಶ್ಚಿತ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ವಿಪಶ್ಚಿತ ಅನ್ನೋ ಶಬ್ದ ಜ್ಞಾನಿಯಾದವನಿಗೆ ಪಂಡಿತನಾದವನಿಗೆ ವಿಪಶ್ಚಿತ ಅಂದ್ರೆ ವಿಶೇಷವಾಗಿ ಎಲ್ಲವನ್ನೂ ತಿಳಿದವನು. ವಿಪಶ್ಚಿತ ಅನ್ನೋ ಶಬ್ದಕ್ಕೆ ವಿಶೇಷವಾಗಿ ಎಲ್ಲವನ್ನು ಚೆನ್ನಾಗಿ ತಿಳಿದವನು. ಸೊ ಆ ಭಗವಂತ ವಿಪಶ್ಚಿತನು, ಅವನು ಜ್ಞಾನಾನಂದತ್ವವಾದವನಾದ ಕಾರಣ, ಅವನು ಜ್ಞಾನರೂಪನಾದ ಕಾರಣ ಅವನು ವಿಪಶ್ಚಿತನು ಅಂದ್ರೆ ಜ್ಞಾನ ಸ್ವರೂಪನಾಗಿದ್ದಾನೆ ಭಗವಂತ. ಆ ಕಾರಣ ಅವನು ವಿಪಶ್ಚಿತನು ಅಂದ್ರೆ ಜ್ಞಾನ ಸ್ವರೂಪನಾದಂತಹ ಭಗವಂತ ವಿಪಶ್ಚಿತನು ಅಂದ್ರೆ ಜ್ಞಾನ ಸ್ವರೂಪನು, ಜ್ಞಾನಾನಂದಾತ್ಮಕವಾದ ಸ್ವರೂಪ ಉಳ್ಳವನಾಗಿದ್ದಾನೆ ಅಂತ ವಿಪಶ್ಚಿತನು. ಜ್ಞಾನ ಸ್ವರೂಪಿಯಾದ ಭಗವಂತ ಹೆಸರು ಇನ್ನೊಂದು. ಅವನಿಗೆ ಸಾಮ ಅಂತ ಹೇಳಿದ್ರು, ಸಾಮ ಅಂತ ಹೇಳಿದೇನು, ವೇದಾನಾಂ ಸಾಮವೇದೋಶ ಅಂತ ಭಗವಂತನಿಗೆ ಸಾಮ, ವೇದಗಳಲ್ಲಿ ಸಾಮವೇದವನ್ನು ನಾನಾಗಿದ್ದೇನೆ ಅಂತ, ಸಾಮವೇದದಲ್ಲಿ ಸಾಮವೇದ ನಾಮಕನಾಗಿ ಭಗವಂತಿದ್ದಾನಂತ ಒಂದರ್ಥ. ಸಾಮ ಅಂತ ಹೇಳಿದ್ರೆ ಸಾಮಗಾನ ಪ್ರಿಯ ಅಂತ ಒಂದರ್ಥ. ಸೊ ಸಾಮವೇದ ಪ್ರತಿಪಾದ್ಯ ಸಾಮಗಾನ ಪ್ರಿಯ, ಅಷ್ಟೇ ಸಾಮ ಅಂದ್ರೆ ಸಮತ್ವವುಳ್ಳವನು. ಸಾಮ ಅವನು ಎಲ್ಲರನ್ನೂ ಒಂದೇ ರೀತಿಯ ಸಮಾನವಾಗಿ ನೋಡ್ತಾನೆ. ಸಮಾನವಾಗಿ ನೋಡ್ತಾನೆ ಅಂದ್ರೆ ಏನು, ಎಲ್ಲರನ್ನೂ ಏಕರೀತಿಯಲ್ಲಿ ಈಕ್ವಲ್ ಆಗಿ ನೋಡೋದಲ್ಲ, ನಿಜವಾದ ಸಮಾನ ಬುದ್ಧಿ ಭಗವಂತನಿಗಿದೆ. ಅಂದ್ರೆ ಅರ್ಥ ಏನು, ಭಗವಂತ ಯಾರನ್ನು ಯಾವ ರೀತಿಯಲ್ಲಿ ನೋಡಬೇಕು ಹಾಗೆ ನೋಡ್ತಾನೆ. ಸಮತ್ವ, ನಿಜವಾದ ಸಮತ್ವದ ಲಕ್ಷಣ ಟು ಆಸ್ ಅಪ್ರೋಪ್ರಿಯೇಟ್, ಅದು ನಿಜವಾದ ಸಮತ್ವ. ಯಾವಾಗಲೂ ನಾವು ಕೊಡುವಂತಹ ಉದಾಹರಣೆಗಳು ಕೇಳಿರ್ತೀರ ನೀವು, ಅಲ್ಲಿ ಎಲ್ಲರೂ ಒಂದೇ ವಿಧವಾಗಿ ಓಡಿದರೆ ಆವಾಗ ಎಲ್ಲರಿಗೂ ಒಂದೇ ವಿಧವಾದ ಪ್ರೈಸ್ ಕೊಡಬಹುದು. ಫಸ್ಟ್ ಬಂದವನಿಗೆ ಫಸ್ಟ್ ಪ್ರೈಸ್ ಕೊಡಬೇಕು, ಥರ್ಡ್ ಬಂದ ಥರ್ಡ್ ಪ್ರೈಸ್, ಸೆಕೆಂಡ್ ಬಂದ ಸೆಕೆಂಡ್ ಪ್ರೈಸ್. ಸೊ ಬೇರೆ ಬೇರೆ ಪೊಸಿಷನ್ಸ್ ಬಂದಾಗ ಬೇರೆ ಬೇರೆ ಪ್ರೈಸಸ್ ಕೊಡಬೇಕು. ಎಲ್ಲರಿಗೂ ಫಸ್ಟ್, ಎಲ್ಲರೂ ಬೇರೆ ಬೇರೆ ಪೊಸಿಷನ್ಸ್ ಇರುವಾಗ ಎಲ್ಲರಿಗೂ ಫಸ್ಟ್ ಪ್ರೈಸ್ ಕೊಟ್ರೆ ಅದು ಸಮತ್ವ ಆಗೋದಿಲ್ಲ. ಸಮತ್ವ ಅಂದ್ರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವುದು ಅಂತ ಅರ್ಥ ಅಲ್ಲ. ಸಮತ್ವ ಅಂತ ಹೇಳಿದರೆ ಎಲ್ಲರನ್ನು ನೋಡಬೇಕಾದ ರೀತಿಯಲ್ಲಿ ನೋಡುವುದು ಅಂತ ಅರ್ಥ. ಸಮರನ್ನು ಸಮರಾಗಿ ನೋಡುವುದು ಸಮತ್ವ. ಸಮತ್ವವಿಲ್ಲದವರನ್ನು, ವಿಷಮರನ್ನು ಅಂದ್ರೆ ಅನೀಕ್ವಲ್ಸ್ ಅನ್ನು ಅನೀಕ್ವಲ್ಸ್ ಆಗಿ ನೋಡುವುದು ನಿಜವಾದ ಸಮತ್ವ. ಯಾರನ್ನು ಹೇಗೆ ನೋಡಬೇಕೋ ಹಾಗೇ ನೋಡುವುದು ನಿಜವಾದ ಸಮತ್ವ. ಅಂತಹ ಸಮತ್ವ ಉಳ್ಳವನಾದ್ದರಿಂದ ಭಗವಂತನಿಗೆ ಸಾಮ ಅಂತಲೇ ಹೆಸರಾಗಿದೆ. ಈ ವಿಧವಾಗಿ ಸಾಮ ಶಬ್ದವಾಚಿನಾಗಿದ್ದಾನೆ ಭಗವಂತ ಹೇಳಿ. ಜೀವರಾಶಿಗಳು ಅಮೃತ ಶಾಶ್ವತ ಸ್ಥಾವರಗಳು ಸ್ಥಾಣು ನಾಮಕ ನಾವಕಾಲದ ಲಿಪ್ಪನದಿ ತಾನಂತನೆಂದೆನಿಸಿ ಗೋವಿದಾಂಬತಿ ಗಾಯನ ಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಶ್ಚಿತನು ಸಾಮ ಅಂತ ಹೇಳಿ. ಅದು 22ನೇ ಪದ್ಯ. ಅದಾದ ಮೇಲೆ ನೆಕ್ಸ್ಟ್ 23ನೇ ಪದ್ಯ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿದನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನಿಸಿಕೊಳ್ಳುತ್ತಿಹವು. ಸೋದರಂಭರಣಾರ್ಥ ನಿತ್ಯದಿ ಸಾಧು ಕರ್ಮವ ಮಾಡಿದರೂ ಸರಿ ಐದುವನು ದೇಹಾಂತರವ ಸಂದೇಹವೆನಿತಿಲ್ಲ. ಇದು ಬಹಳ ಚಮತ್ಕಾರದಿಂದ ಕೂಡಿದಂತಹ ಪದ್ಯ. ನಾವು ನಿಷೇಧ ಕರ್ಮಗಳನ್ನು ಮಾಡಿದ್ರು ಕೂಡ, ಭಗವಂತನ ಪೂಜಾರ್ಥಕವಾಗಿ ನಿಷೇಧ ಕರ್ಮ ಮಾಡಿದ್ರು ಕೂಡ ಅದು ನಮಗೆ ಭಗವಂತ ಒಪ್ಪುತ್ತಾನೆ. ಆದರೆ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಕ್ಕೆ ನಾವು ಒಳ್ಳೆ ಸಾಧು ಕರ್ಮವನ್ನು ಮಾಡಿದ್ರು ಕೂಡ ಭಗವಂತ ಅದನ್ನು ಒಪ್ಪೋದಿಲ್ಲ. ಅದರಿಂದ ಮತ್ತು ಇನ್ನೊಂದು ದೇಹ ಬಂದೇ ಬರುತ್ತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮಗೆ ಗೊಂದಲ ಉಂಟು ಮಾಡುವಂತಹ ಕನ್ಫ್ಯೂಸಿಂಗ್ ಥಾಟ್ಸ್ ಕೊಡುವಂತಹ ಶಬ್ದಗಳಿವೆ. ಇದರ ಅಂತರಾರ್ಥ ಏನು, ಇದರಲ್ಲಿ ಅಡಗಿರುವ ಅರ್ಥ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಗಾಯನವಾದ ಮನಸ್ಸಿಂಗೇರ್ವ ಬುದ್ಧಾತ್ಮನಾವ ಅನುಸುಸ್ವಾವ ಕರೋಮಿತಿ ಸಕಲಂ ಪರಸ್ಮೈ ನಾರಾಯಣ ಸತ್ಯ.